ಬಿಟ್ಟರು ಶುರು ಮಾಡಿಬಿಡ್ತೀನಿ. ಗೊತ್ತಾಯ್ತಿಲ್ಲ, ಒಂದು ಬೀದಿಗೆ ಹೇಳಿಬಿಟ್ಟು ಭಾಗವತ ಸಪ್ತಾಹ ಅಂತ ಒಂದೇ ಹೇಳಿಬಿಟ್ರು ಅಂತೇಳಿ. ಅದು ಆ್ಯಕ್ಚುಲಿ 15 ದಿವಸ ಇದು, ಇವರು ಅವ್ರು ಹೇಳಿದ್ದು 24 ದಿವಸ ಹೇಳಿದ್ರು ಅವರು. ಗೊತ್ತಾಯ್ತಾ, 7 ದಿವಸ 24 ತಾಸು ಹೇಳಿದ್ರು. 24 ತಾಸು ಹೇಳಿದ್ರು, ಇವತ್ತು ಎಲ್ಲ ಹೇಳಕ್ ಬರುತ್ತೆ. 24 ತಾಸು ಹೇಳೋರು ಯಾರು, ಕೂಡೋರು ಯಾರು? ಫಸ್ಟ್ ಹಿಂದಿನ ಕಾಲಕ್ಕೆ ನಾ ಸಣ್ಣವರಿಂದ 4-5 ಗಂಟೆ ಸಾಮಾನ್ಯ ಹೇಳೋ ಭಾಗವತ ಅಭ್ಯಾಸ ಇತ್ತು. ದಿವಸಕ್ಕೆ 4-5 ಗಂಟೆ ಅದು ಬೃಹಸ್ಪತಿ ಹೇಳಿಬಿಟ್ರಂತೂ ಬೆಳಿಗ್ಗೆ 4 ಗಂಟೆ, ಮಧ್ಯಾಹ್ನ ಮತ್ತೆ ಸಾಯಂಕಾಲ ಊಟ ಎಲ್ಲರಿಗೂ. ಆ ರೀತಿ ಬೃಹಸ್ಪತಿ ಹೇಳೋ ಕಾಲ ಇತ್ತು. ದಿವಸ ಸಾಯಂಕಾಲ ಊಟ, ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಪ್ರವಚನನೆ. ಅಟ್ಲೀಸ್ಟ್ ಕೊನೆ 12 ತಾಸು ಆಗೋದು. 24 ತಾಸು ಆಗ್ತಾ 12 ತಾಸು ಆಗ ಸ್ವಲ್ಪ ಡೀಟೇಲ್ ಹೇಳಕ್ ಬರ್ತಿತ್ತು. ಆಮೇಲೆ ಇನ್ನೇನಾಗ್ತಿತ್ತು, ಬರೀ ಭಾಗವತ್ ಹೇಳೋದು ಬೇರೆ, ಭಾಗವತ ತಾತ್ಪರ್ಯ ಸಮೇತ ಹೇಳೋದು ಬೇರೆ, ಮತ್ತೆ ಅರ್ಥ ಆಯ್ತಾ, ಮತ್ತೆ ಟಿಪ್ಪಣಿಗಳ ಸಮೇತ ಹೇಳೋದು ಬೇರೆ. ಅವಾಗ ಏನಾಗುತ್ತೆ, ತುಂಬ ಎನ್ಲಾರ್ಜ್ ಆಗಿಬಿಡುತ್ತೆ. ಆಮೇಲೆ ಏನಾಯ್ತು, 4 ಗಂಟೆ ಬಂತು, ಆಮೇಲೆ 2 ಗಂಟೆ ಬಂತು, ಈಗ 1 ಗಂಟೆ ಅರ್ಜೆಂಟ್. ಒಂದೇ ದಿವಸದಲ್ಲಿ 1 ಗಂಟೆ ಭಾಗವತ ಹೇಳಿಬಿಡಿ, ಅವ್ ಇದನ್ನ ಅದೇಳಿ ಏನೋ ಹೇಳ್ತಾರ ಅದ್ರಲ್ಲಿ, ಈಗ ಸಾಧ್ಯನೇ ಇಲ್ಲ. ಅಕ್ಕ ಕೇಳೋದಕ್ಕೆ ಅಂತ ವ್ಯವಸ್ಥೆ ಬೇಕು, ಮಾಡಕ್ಕಾಗದೇ ಇಲ್ಲ, ಸಾಧ್ಯನೇ ಇಲ್ಲ. ಅರೆ ಅದೇ ಫಸ್ಟ್ ಸಪ್ತಾಹ ತಾನೇ ಆಗಿತ್ತಲ್ಲ ಈ ಶ್ಲೋಕ ಓದಿ, ಇವತ್ತಾಗುತ್ತೆ. ಸುಮ್ಮನೆ ಶ್ಲೋಕ ಓದ್ಕೊಂಡು 7 ದಿವಸ ಖಂಡಿತ ಪಾರಾಯಣ ಮಾಡುವುದು, ಏನು ಸಮಸ್ಯೆ ಇಲ್ಲ. ಉದಾಹರಣೆಗೆ ಮದುವೆ ಇದೆ, ಎಷ್ಟಿದೆ? 1200, ಎಷ್ಟೊತ್ತು ಬೇಕು ನಿಮಗೆ ಪಾರಾಯಣ ಮಾಡಲಿಕ್ಕೆ? 3 ಗಂಟೆ. ಇದು 18,000 ಶ್ಲೋಕಕ್ಕೆ ಎಷ್ಟು ಬೇಕು? 18 × 3 ಎಷ್ಟಾಯ್ತು? ಎಷ್ಟಾಯ್ತು 18 × 3 ಎಷ್ಟಾಯ್ತು? ಮತ್ತೆ 7 ದಿವಸ ಒಳಗೆ ಪಾರಾಯಣ ಮುಗಿಸ್ಬೋದು. ಅದು ಎಸ್ಟಿಮೇಷನ್ ಕೊಡ್ತಾರೆ, ಅದು ಜಾಸ್ತಿ ಆಗ್ತದೆ. ಮತ್ತೆ ಪಾರಾಯಣ ಮಾಡಿ 7 ದಿವಸ ಡೆಫಿನೆಟ್ಲಿ ಮುಗಿ. ಅವ್ರು ಹಾಗೆ ಹೇಳ್ತಾ, ಅದು ಕೇಳೋ ತಾತ, ಅದು ಎಷ್ಟು ಡೀಟೇಲ್ಸ್ ಹೇಳಬೇಕಾಗಿಲ್ಲ, ಭಾರಿ ಬುದ್ಧಿವಂತ ಹೇಳೋರು ಅವರು. ಮತ್ತೆ ಅವ್ರ ಮನೋನಿಯಾಮಕರು ಬೇರೆ, ಸಾಕ್ಷಾತ್ ರುದ್ರದೇವರು. ಅವ್ರು ಹೇಳಿದ್ದು ಅದು ಕೇಳಿದ್ದು ಏನು ಆಶ್ಚರ್ಯ ಅಲ್ಲ. ಗೊತ್ತಾಯ್ತಾ, ಅಂತ ಸಪ್ತಾಹ ಅದು ಒಂದೇ, ಅದು ಮ್ಯಾಚ್ ಮಾಡೋಕ್ಕಾಗೋದಿಲ್ಲ ಯಾರ ಕೈ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣಾರ್ಣಮುಚ್ಯ ಸುಯಾಭಿತದ್ಯುತಿಮಶೇಷ ನಿರಸ್ತ ದೋಷಂ ಸರ್ವೇಶ್ವರಂ ಗುರುಮಜೇಶ ನುತಂ ಪ್ರಣಮ್ಯ ವಕ್ಷಾಮಿರುಗರ್ಥಪತಿ ತುಷ್ಟಿಕರಂ ತದಸ್ಯ. ಮತ್ತೆ ಇನ್ನೇನಾಗುತ್ತೆ ಗೊತ್ತಾ, ಕೆಲವು ವಿಷಯ ನೀವು ಸಪ್ತಾಹದಲ್ಲಿ ಹೇಳಿದ್ರು ಕೂಡ ಕೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ. ಅಟತಿ ಆಲೇ ರಿಲ್ಯಾಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ಅಷ್ಟು. ಇಂಥ ವಿಷಯ ಬಂದ ಕಾಲಕ್ಕೆ ರಿಲ್ಯಾಕ್ಸ್ ಮಾಡಿ, ಪರಿಹಾರ ಪ್ರಲಾಪಾದಿಶು ಅನರ್ಥವಾಗಿ ಭವೇತ್ ಕ್ವಚಿತ್. ಯಾಕೆಂದ್ರೆ ಸ್ವಲ್ಪ ಹೇಳಿದ ಕಾಲಕ್ಕೆ ಯಾರು ಗಮನಿಸೋದಿಲ್ಲ ಅದನ್ನೆಲ್ಲ ಕೂಡ. ಗೊತ್ತಾಯ್ತಾ, ಅವರಿಗೂ ಲಿಮಿಟಿ ಕೇಳೋ ಲಿಮಿಟೇಷನ್ ಇರುತ್ತೆ. ಆದ್ದರಿಂದ ಕೆಲವು ವಿಷಯ ಬಿಡಬಾರದು ಅಂತ ಹೇಳಿ ಸೂಕ್ಷ್ಮವಾಗಿ ಹೇಳಿದ್ರು ಕೂಡ ಕೇಳೋ ಸಾಮರ್ಥ್ಯ ಇರೋದಿಲ್ಲ. ಅದು ನಿಧಾನವಾಗಿ ಹೇಳಿದಾಗ ಏನಾಗಿ, ಇದನ್ನೇ 3 ತಾಸು ಹೇಳಿ ಅಕಸ್ಮಾತಿಗೆ, ಅಲ್ಲಿ ಅರ್ಧಕ್ಕರ್ಧ ಮರ್ತೋಗಿದ್ರು. 1 ಗಂಟೆ 2 ಗಂಟೆ ಮಾತ್ರ ಮನುಷ್ಯ ಕೇಳಕ್ಕೆ, ಹೆಚ್ಚತ್ತು ಕೇಳೋಕೆ ಆಗೋದಿಲ್ಲ, ಕೇಳೋದಿಲ್ಲ. ಅದು ಮುಂದೆ ಆದಷ್ಟು ಮುಂದೋಗಿ ಅಂತಿರ್ತಾರೆ ಅಷ್ಟೇ. ಅಗ್ನಿ ಮೇಳೇ ಪುರೋಹಿತಂ ಆಯ್ತಲ್ಲ, ಅಗ್ನಿ ಶಬ್ದಕ್ಕೆ ಏನಂತ ಅರ್ಥ ಹೇಳಿದರು, ಯಥೈವಾಗ್ನ್ಯಾದಯ ಶಬ್ದಾಹ ಪ್ರವರ್ತಂತೆ ಜನಾರ್ದನೆ ತಥಾ ನಿರುಕ್ತಿಂ ವಕ್ಷಾಮಹ ಜ್ಞಾನಿನಾಂ ಜ್ಞಾನಸಿದ್ಧಯೇ. ವೇದವ್ಯಾಸರ ಮಾತನ್ನು ಕೋಟ್ ಮಾಡ್ತಾರೆ. ಯಥೈವ ಅಗ್ನ್ಯಾದಯ ಅಗ್ನಿ ಮೇಳೆ ಅಂತ ಹೇಳಬೇಕಾದ್ರೆ, ಅಗ್ನಿ ಅಂದರೆ ಈ ಅಗ್ನಿ ಅಲ್ಲ, ಅಗ್ನಿ ಅಂದರೆ ನಾರಾಯಣ. ಯಥೈವ ಅದನ್ನು ಯಾರು ಹೇಳಿದ್ದಾರೆ? ವೇದವ್ಯಾಸ ಹೇಳಿದ್ದಾರೆ. ಎಟಿಮಾಲಜಿ ಅಂದ್ರೆ ಏನು? ಪದ ಬಿಡಿಸೋದು, ಅಗ್ನಿ ಬಿಡಿಸೋದನ್ನು, ಅದಕ್ಕೆ ಅದು ಪದ ಬಿಡಿಸ್ತಾ ಎಟಿಮಾಲಜಿ ಅಂತ ಕರೀತಾರೆ. ನಿರುಕ್ತಿ ಅಂತ ಹೆಸರು. ಉದಾಹರಣೆಗೆ ಹೇಳಿದ್ದೆ ಆಗಲ, ನದಿ ಅಂತ ಕರೀತಾರೆ ನೋಡೋದಕ್ಕೆ, ನದಿ ರಿವರ್ ಅಷ್ಟೇ ಇಂಗ್ಲೀಷ್. ಸಂಸ್ಕೃತ ನದಿ ಅಂತ ಯಾತ ಕರೀತಾರೆ, ನದನ್ ಯಾತೀತಿ ನದಿ, ಶಬ್ದ ಮಾಡುತ್ತಾ ಹರಿಯುತ್ತೆ, ಅದಕ್ಕೆ ನದಿ ಅಂತ ಕರೀತಾರೆ. ಅದು ನಿರ್ವಚನ. ಗೊತ್ತಾಯ್ತಾ, ನಿರ್ವಚನ ಅಂದ್ರೆ ಅದು ಯಾವುದೇ ಪದವನ್ನು ಬಿಡಿಸ್ತಾ ಕಾಣ್ತಕ್ಕಂಥ ಅರ್ಥಕ್ಕೆ, ಅದು ಯೌಗಿಕ ಅರ್ಥ ಅಂದ್ರೂ ಒಂದೇ, ನಿರ್ವಚನ ಅಂದ್ರೂ ಒಂದೇ. ಯಥೈವ ಅಜ್ಞಾದಯ ಶಬ್ದಾಹ ಪ್ರವರ್ತಂತೆ ಜನಾರ್ದನೆ ತಥಾ ನಿರುಕ್ತಿಂ ವಕ್ಷಾಮಹ ಜ್ಞಾನಿನಾಂ ಜ್ಞಾನಸಿದ್ಧಯೇ. ವೇದವ್ಯಾಸರ ಮಾತಿದ್ದು, ಅಗ್ನಿ ಮೊದಲಾದ ಶಬ್ದಗಳೆಲ್ಲ ಜನಾರ್ದನೇ ಪ್ರವರ್ತಂತೆ, ಮುಖ್ಯವಾಗಿ ಯಾರನ್ನು ಹೇಳ್ತಾ ಇವೆ? ಜನಾರ್ದನ ಶ್ರೀಹರಿಯನ್ನೇ ಹೇಳ್ತಾ ಇವೆ. ತಥಾ ನಿರುಕ್ತಿಂ ವಕ್ಷಾಮಹ, ಅವರು ಬಾಯಲ್ಲಿ ಹೇಳೋದಿಲ್ಲ, ನಿರ್ವಚನೆ ಮಾಡಿ ತೋರಿಸ್ತೇವೆ ಅಂತ ಹೇಳ್ತಾರೆ ವೇದವ್ಯಾಸದೇವರು. ಜ್ಞಾನಿನಾಂ ಜ್ಞಾನಸಿದ್ಧಯಿ, ಜ್ಞಾನಿಗಳಿಗೆ ಜ್ಞಾನ ಬರಲಿ ಅಂಥೇಳಿ ಅದನ್ನೆಲ್ಲ ತೋರಿಸ್ಕೊಡ್ತೇವೆ. ಇತಿ ತೇನಾಗ್ನಿ ಶಬ್ದೋಯಂ ಅಗ್ರ ಏವಾಭಿಪೂಜ್ಯತಾಂ ಅಗ್ರತ್ವಂ ಅಗ್ರ ನೇತೃತ್ವಂ ಅತಿ ಅತ್ತಿಮಂಗಾಂಗ ನೇತೃತಾಂ. ಇನ್ನೇನೇನು ಹೇಳುತ್ತೆ ಅಂದರೆ ಹೇಳ್ತಾರೆ, ಇತಿ ತೇನ, ಈ ರೀತಿ ಅವ್ರು ಹೇಳಿರೋದ್ರಿಂದ ಅಗ್ನಿಶಬ್ದ ಅಯಂ, ಈ ಅಗ್ನಿಶಬ್ದವು ಅಗ್ರೇವ ಅಭಿಪೂಜ್ಯತಾಂ, ಅಗ್ರೇವ ಪೂಜ್ಯ ಅಗ್ನಿ, ಇನ್ನೊಂದು ಅರ್ಥ ಅದಕ್ಕೆ. ಮೊದಲನೇ ಹೇಳಿದರು ಅಗ್ರಣೀಹಿ, ಎಲ್ಲರನ್ನ ನೇಮಿಸುವವನು ಅಂತ ಮೊದಲನೇ ಅರ್ಥ. ಎರಡನೇ ಅರ್ಥ ಏನು? ಮೊದಲಿಗೆ ಪೂಜಿಸಲ್ಪಡುವವನು, ಸರ್ವೋತ್ತಮತ್ತೇನೆ ಪೂಜಿಸಲ್ಪಡುವವನು. ಕೃಷ್ಣನಿಗೆ ಅಗ್ರಪೂಜೆ ಆಯ್ತಲ್ಲ, ಅಗ್ನಿ ಅಂತ ಹೇಳಿ, ಅಗ್ರ ಪೂಜೆಗೆ ಅರ್ಹನಾದವನು. ಅಗ್ರತ್ವಂ ಅಗ್ರ ನೇತೃತ್ವ ಪರಮಾತ್ಮ ಅಗ್ರ. ಅಗ್ರ ಅಂದ್ರೇನು? ಎಲ್ಲರಿಗಿಂತ ಮೊದಲಿರೋನು. ಮೊದಲಿರೋನು ಅಂದ್ರೆ ಯಾವ ರೀತಿಯಲ್ಲಿ ಅಂದ್ರೆ ಅಗ್ರ ನೇತೃತ್ವ, ಎಲ್ಲ ಮುಂದಿದ್ದು ಎಲ್ಲರನ್ನು ಲೀಡ್ ಮಾಡ್ತಾನೆ. ಥಿಯೋ ಯೋನ ಪ್ರಚೋದಯ, ಒಬ್ಬ ನಾಯಕ ಲೀಡರ್ ಏನ್ ಮಾಡ್ತಾನೆ, ಉಳಿದವ್ರನ್ನ ಗೈಡ್ ಮಾಡ್ತಾನೆ. ಪರಮಾತ್ಮ ಅಗ್ನಿ ಇಡೀ ಜಗತ್ತನ್ನು ಏನ್ ಮಾಡ್ತಾನೆ, ನೇಮನ ಮಾಡ್ತಾನೆ. ಈ ರೀತಿ ಅದಕ್ಕೆ ಅಗ್ನಿ ಅಂತ ಕರೀತಾರೆ. ಇನ್ನೊಂದು ಅರ್ಥದಲ್ಲಿ ಅತ್ತಿ, ಅತ್ತಿಂ ಅಂಗಾಂಗ ನೇತೃತ್ವ, ಇಡೀ ಜಗತ್ತನ್ನು ನುಂಗಿ ಹಾಕಿಬಿಡ್ತಾನೆ. ಅಗ್ನಿ ಏನ್ ಮಾಡೋದು? ಸುಟ್ಟು ಬಿಡುತ್ತೆ ಅಗ್ನಿ. ದೇವ್ರೇನ್ ಮಾಡ್ತಾನೆ ಪಡೆಕಾರದಲ್ಲಿ, ಯದ್ರೋಷೋತ್ಕರ ದಕ್ಷಿಣೇತ್ರ ಕುಟಿಲ ಪ್ರಾಂತೋತ್ತೀತ ಅಗ್ನಿ ವಿಸ್ಫುಲಿಂಗ ಭಜಿತ ಬ್ರಹ್ಮೇಶ ಚಕ್ರೋತ್ಕಾರಾಹ. ಅಗ್ನಿ ಅಂತ ಸುಟ್ಟು ಬಿಡ್ತಾನೆ ಪರಮಾತ್ಮ, ಅದಕ್ಕೆ ಅಗ್ನಿ ಅಂತ ಅವ್ರ ಹೆಸರು. ಅತ್ತಿಂ ಅಂಗನೇತೃತಾಂ, ಅಂಗನೇತೃತಾಂ ಏನು, ಅಂಗಾಂಗ ನೇತೃತಾಂ, ಎಲ್ಲ ಅಂಗಾಂಗಗಳನ್ನೆಲ್ಲ ಪರಮಾತ್ಮ ಪ್ರತಿಯೊಳಗಿದ್ದ ನೇತೃ, ಕಣ್ಣು ಕೈವಿ ಮೊದಲಾದ ಪ್ರತಿಯೊಂದನ್ನು ಕೂಡ ಏನು ಮಾಡ್ತಾನೆ, ಪ್ರತ್ಯೇಕ ಪ್ರತ್ಯೇಕ ಪ್ರೇರಣೆ ಮಾಡ್ತಾನೆ ಪರಮಾತ್ಮ. ಅರ್ಥ ಆಯ್ತಾ? ಪ್ರತ್ಯೇಕ ಪ್ರತ್ಯೇಕ ಪ್ರೇರಣೆ, ಅದಕ್ಕೂ ಪರಮಾತ್ಮ ಏನಂತ ಹೆಸರು, ಅಂಗನೇತೃತ್ವಾತ್ ಅಗ್ನಿ, ಅಂಗಾಂಗ ನೇತೃತ್ವಾತ್ ಅಗ್ನಿ, ಗೊತ್ತಾಯ್ತು, ಅತೃತ್ವಾತ್ ಅಗ್ನಿ, ಅಗ್ರತ್ವಾತ್ ಅಗ್ನಿ, ಆಮೇಲೆ ಅಗ್ರೇ ಪೂಜ್ಯತ್ವಾತ್ ಅಗ್ನಿ, ಅಗ್ರಣೀತ್ವಾತ್ ಅಗ್ನಿ. ಎಷ್ಟು ಅರ್ಥ ಹೇಳಿದ್ರಿ? ಯಾವ್ದು ಥರ್ಡ್ ಯಾವುದು ಅಂಗಗಳು ಅಂತ ಹೇಳಿದ್ರೆ, ಸಕಲ ಸರ್ವಾಂಗಗಳನ್ನು ಯೋಂತಃ ಪ್ರವಿಶ್ಯ ಬಂತಲ್ಲ, ಆ ರೀತಿ ಎಲ್ಲ ಅಂಗಗಳನ್ನು ಕೂಡ ನಿಯಮನ ಮಾಡ್ತಾನೆ. ಅದರಿಂದ ದೇವರಿಗೆ ಅಗ್ನಿ ಅಂತ ಕರೀತಾರೆ. ಹೇಗೆ ಅಂಗ ಅಂಗ ಅಂದ್ರೆ ಅಗ್ನಿ, ಅಂಗ ಅಗ್ನಿ ಪದ ಎಲ್ಲಿಂದ ಬಂತೀಗ, ಅಂಗದಿಂದ ಅಂಗಿ ಬಂತು. ಅಂಗ ನೇತೃತ್ವಾತ್ ಅಗ್ನಿ, ನಿರುಕ್ತಿ ಅಂದ್ರೆ ಏನು, ಕೆಲವು ಪದಗಳು ಒಂದು ಅನುಸಾರ ಹೋಗ್ಬಿಡುತ್ತೆ ಮಾಡಿದಾಗ, ಕೆಲವು ಸೇರುತ್ತೆ. ಅದಕ್ಕೆ ಷಡ್ವಿಧಂ ನಿರುಕ್ತಂ ಮಾಮನ ಅಂತ ಇದು ಕರೀತಾರೆ. ವರ್ಣಾಗಮೋ ವರ್ಣ ವಿಪರ್ಯಯೋವ, ಒಂದು ವರ್ಣ ಎಕ್ಸ್ಟ್ರಾ ಸೇರ್ಬೋದು ಬಿಡಿಸಿದಾಗ, ಅಥವಾ ಒಂದು ವರ್ಣ ಮಿಸ್ ಆಗ್ಬೋದು, ಗೊತ್ತಾಯ್ತಾ? ಅದೆಲ್ಲ ಆಗುತ್ತೆ. ಇಲ್ಲಿ ಅಂಗ ಅಂಬೋದು ಅಗ್ ಅಂಬಿಟ್ಟೋಗ್ಬಿಟ್ಟಿದೆ, ಬರೀ ಆ ಉಳ್ಕೊಂಡಿದೆ. ಅಥ ಅಂಗ ನೀ ಇದೆ, ಅಗ್ ನೀ ಇದೆ, ಅಂಗ ನೀ ಆಯಿತು. ಅಂಗ ನೇತೃತ್ವ, ನೇತೃತ್ವಾತ್ ನೀ, ಒಂದು ಲೆಟರ್ ಉಳ್ಕೊಂಡ್ಬಿಡುತ್ತೆ ಇಡೀ ಪದಕ್ಕೆ. ನೀಂಗ್ ಅಂತ ಕರೀತಾರೆ, ನೀಂಗ್ ಪ್ರಾಪಣೆ, ಗೊತ್ತಾಯ್ತಾ? ಅಂಗಾಂಗಗಳನ್ನ ಆ ವಿಷಯಗಳ ಕಡೆಗೆ ನಿಯಮನ ಮಾಡಬಹುದು ಅಂತ ಅರ್ಥ ಬಂತ. ಸೊ ಹಂಗೆ ಅಲ್ಲೇನು ಅನುಸ್ವಾರ ಲೋಪ ಆಯ್ತು, ಗೊತ್ತಾಯ್ತಾ? ಅಗ್ನಿ ಅಂಗನಿ ಅಂತ ಆಗಲಿಲ್ಲ, ನಿಮ್ಮ ಪ್ರಕಾರ ಅಂಗನಿ ಅಂತ ಆಗ್ಬೇಕಾಗತ್ತೆ, ಆಗಲಿಲ್ಲ, ಅನುಸ್ವಾರ ಲೋಪ ಆಯ್ತು. ಈ ರೀತಿ ಮಾಡೋದಕ್ಕೆ ಏನಂತ ನಿರ್ವಚನ ಅಂತ ಕರೀತಾನೆ. ಒಂದು ಪದ ಸೇರೋದು ಬಿಡೋದು, ಎಕ್ಸ್ಟ್ರಾ ಸೇರೋದು ಅಥವಾ ಚೇಂಜ್ ಆಗೋದು, ಷಡ್ವಿಧಂ ನಿರುಕ್ತಂ ಮಾಮನಂತಿ ಅಂತ ಅದೊಂದು ಸೂತ್ರ. ಆರು ರೀತಿ ಚೇಂಜಸ್ ಆಗ್ಬೋದು. ಇದು ಫೈಲಾದ ಇವತ್ತು ಅದು ಯಾವುದೇ ಶಾಸ್ತ್ರದ ಪ್ರಕಾರ ಅಷ್ಟೇ ಅಲ್ಲ, ಲ್ಯಾಂಗ್ವಿಸ್ಟಿಸ್ ಪ್ರಕಾರ ಹಾಗೇನೆ, ಗೊತ್ತಾ? ವಾರಾಣಸಿ ಅಂತಿದೆ, ಯಾತಕ್ಕೆ ಅದು ಬೆನಾರಸ್ ಅಂತ ಆಯ್ತು, ಏನೋ ಆಗೋಗ್ಬಿಡ್ತದೆ. ಆ್ಯಕ್ಚುಲಿ ಎಷ್ಟು ಚೇಂಜ್ ಆಯ್ತು ಗೊತ್ತಾ? ಅದು ಮೊದಲು ಮೂಲತಃ ಏನಿತ್ತು, ಅಲ್ಲಿ ಎರಡು ನದಿಗಳಿದ್ವು, ವರಣ ಅಂತ ಒಂದು, ಹಸಿ ಅಂತ ಒಂದು. ಇವತ್ತು ಇದೆ, ಅದು ಕಾಶಿಗೆ ಹೋದರೆ ಸ್ವಲ್ಪ ಸಾರನಾಥ್ ಕಡೆ ಹೋಗಿ ನೀವು, ಅಲ್ಲಿ ನದಿ ಬರುತ್ತೆ, ಒಂದು ಚಿಕ್ಕ ನದಿ, ಹಳ್ಳ ಇದ್ದಾಗಿದೆ ಅಷ್ಟೇ, ಒಂದು ವರಣ ಅಂತ ಹೆಸರು, ಇನ್ನೊಂದು ಕಡೆ ಹೋದ್ರೆ ಹಸಿ ಅಂತ ಒಂದು, ಎರಡು ಚಿಕ್ಕ ನದಿಗಳು, ಅವೆರಡು ಸಂಗಮವಾದ ಜಾಗ ಅದು. ಅರ್ಥ ಆಯ್ತಾ? ಗಂಗಾ ನದಿ ಬಂದ ಮುಚ್ಚೋಯ್ತು, ಅದು ಮೊದಲು ಗಂಗಾ ನದಿ ಇರಲಿಲ್ಲ, ಇವೆರಡು ಇದ್ವು. ಅದಕ್ಕೇನಂತ ಕರಿತೀವಿ, ವಾರಣ ಪ್ಲಸ್ ಹಸಿ ವಾರಣಾಸಿ ಅಂತ ಆಗಿತ್ತು, ಗೊತ್ತಾಯ್ತಾ? ಗಂಗಾ ನದಿ ಬಂದಾಗ ಸಂಗಮ ಜಾಗದಲ್ಲಿ ಹರ್ಕೊಂಡು ಹೋಯ್ತದೆ, ಸಂಗಮ ಕಾಣೋದಿಲ್ಲ, ಗಂಗಾ ನದಿ ಬಂದು ಬಿಡ್ತಾರೆ. ಅದು ಬಂದರೆ ತ್ರಿವೇಣಿ ಸಂಗಮ ಆದಾಗ ಆಯ್ತಾ ಲೆಕ್ಕದೊಳಗೆ. ಅದಕ್ಕೆ ಕಾಶಿಗಷ್ಟು ಮಹತ್ವ, ವರ್ಣ ಹಸಿ ಗಂಗಾ ಮೂರು ಸೇರಿದ್ದು, ಗೊತ್ತಾಯ್ತು? ಬೇರೆ ಕಡೆಗೆ ಆ ಥರ ಇಲ್ಲ, ಮತ್ತೆ ಪ್ರಯಾಗದಲ್ಲೇ ಮತ್ತೆ ಇನ್ನು ಬಿಟ್ವಿನಿಲ್ಲ ಅದು. ಸೊ ಅದು ವಾರಣಾಸಿ ಅಂತ ಹೆಸರು ಆಯ್ತು, ಆ ಹೆಸರು ಹಳೆ ಹೆಸರು ಆಗೇ ಉಳ್ಕೊಂಡ್ಬಿಟ್ಟಿದೆ. ಆಮೇಲೆ ಏನಾಯ್ತು, ವಾರಣಾಸಿ ಹೋಗಿ ವಾ ಹೋಗ್ಬಿಟ್ಟು ಬಾ ಆಯಿತು, ಒಬ್ಬಯ್ಯವರ ಭೇದ ಬೆನಾರಸ್ ಅಂತ ಬರಬೇಕಾಯ್ತು. ವಾರಣ ಹೋಗಿ ಆಮೇಲೆ ರಾ ಹೋಗಿ ನಾ ಬಂತು, ನಾ ಹೋಗಿ ಎರಡನೇದಾಗಿಬಿಡ್ತು, ಬೆನಾ ಬಂದ್ಬಿಡ್ತು, ಬರಾಣಸಿ ಆಗಲಿಲ್ಲ, ನಾ ಈ ಕಡೆ ಬಂತು, ಗೊತ್ತಾಯ್ತಾ? ಆ ಕಡೆ ಹೋಯ್ತು, ಎಷ್ಟೋ ಚೇಂಜಸ್ ಆಗಿ ಬೆನಾರಸ್ ಅಂತ ಆಗೋಯ್ತು ಇಂಗ್ಲೀಷ್ ನೋಡಕ್ಕೆ. ಇದೆಲ್ಲ ಚೇಂಜಸ್ ಆಗುತ್ತೆ. ಇಲ್ಲಿ ವೀರರಾಜಪೇಟೆ, ವೀರರಾಜಪೇಟೆ ಒಂದು ರಾ ಹೋಗಿಬಿಡ್ತಾರೆ, ಎರಡು ಪೇಟೆ ಸೂಪರ್ ಇಂಡಿಯಾ ಸೂಪರ್ ಇಂಡ್ ಅಂದ್ಬಿಡ್ತಾರೆ, ಇನ್ನೊಂದು ಪದ ಬಿಟ್ಟಾಕ್ಬಿಡ್ತಾರೆ ಅದನ್ನು. ಅದಕ್ಕೇನಂತ ಸಂಸ್ಕೃತ ಸೂತ್ರ, ಅದಕ್ಕೆ ಲೋಪ ಸಮಾನೆ ಅಂತ ಹೆಸರು. ಎರಡು ಅಕ್ಷರ ಸಿಮಿಲರ್ ಲೆಟರ್ಸ್ ಬಂದರೆ ಒಂದು ಅಕ್ಷರ ಹೋಗಿಬಿಡುತ್ತೆ ಅಂತೆ, ಲೋಪ ಸಮಾನೆ. ಇಲ್ಲಿ ಇದೆ ಅದೇ ಹೇಳ್ತಾರೆ, ಹೇಳಿದ್ನಲ್ಲ, ನದಿನೇ ಕಾಣುತ್ತೆ ನಿಮ್ಗೆ, ಎರಡು ನದಿನೇ ನೋಡ್ಬೋದು ನೀವು. ಇಲ್ಲಿ ಯಥಾ ಪ್ರಕಾರ ನಮ್ಮ ನೀರು ಬಿಡ್ತಾ, ಚರಣ ನೀರು ಬಿಡ್ತಾ, ನಮಗಿದೆ ಅರ್ಕಾವತಿ ಹೋಗುತ್ತಲ್ಲ ಆ ಟೈಪ್, ಇಲ್ಲಿ ನೋಡಿದಾಗ ನೋಡ್ತೀವಿ ಅದನ್ನು ಆ್ಯಕ್ಚುಲಿ ನೋಡ್ಬೋದು. ಅಂದರೆ ಅನ್ಯಾಯತೆಗೆ ನಿರುಕ್ತಿ ಇಲ್ಲಿಂದ ಚೇಂಜಸ್ ಆಗುತ್ತಾ, ಆದ್ದರಿಂದ ಐದಾರು ಅರ್ಥ ಇಷ್ಟರಲ್ಲೇ ಹೇಳಿಬಿಟ್ರು. ಅಗ್ರತ್ವಂ ಅಗ್ರಣೇತೃತ್ವಂ ಮತ್ತಿ ಮಂಗಾಂಗ ನೇತೃತಾಂ ಆಹತಂ ಸ್ತೌಮ್ಯಶೇ ಈಳೆ ಅಂದ್ರೇನು ಸ್ತೌಮಿ ಅಂತ ಪರಮಾತ್ಮನ ಸ್ತೋತ್ರ ಮಾಡ್ತೇನೆ. ಅಶೇಷಸ್ಯ ಪೂರ್ವಮೇವ ಹಿತಂ ಪ್ರಭುಂ, ದೇವರಿಗೆ ಪುರೋಹಿತಂ ಅಂತ ಹೆಸರು. ಪುರೋಹಿತಂ ಅಂದ್ರೇನು, ಪೂರ್ವಮೇವ ಹಿತಂ ಪ್ರಭುಂ, ಮೊದಲಿನಿಂದ ಹಿತಕಾರಿ ಪರಮಾತ್ಮ ನಮಗೆ. ನಮ್ಮ ದೇಹ ಕೊಟ್ಟಿದ್ದೇ ತೋರಿಸುತ್ತೆ, ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾನೆ ಪರಮಾತ್ಮ, ಅಡ್ವಾನ್ಸ್ ಕೊಟ್ಟು ಆಮೇಲೆಲ್ಲ ಇದು ಕೆಲಸ ಮಾಡಿ ಅದು ಋಣ ತಿರು ಲೋನ್. ಈ ದೇಹನೇ ಲೋನ್ ನಮ್ದು, ಐದು ಫೈವ್ ಲೋನ್ಸ್ ತೊಗೊಂಡು ದೇಹ ಬಂದಿದೆ ಅಂತ. ಆ ಲೋನ್ ಈ ಲೋನ್ ಅಂತ ಹೇಳ್ತಾರಲ್ಲ, ಮನೆ ಕಟ್ಟಬೇಕಾದ್ರೆ ಲೋನ್ ತಗೋತಾನಲ್ಲ, ದೇವಋಣ, ಪಿತೃಋಣ, ಮನುಷ್ಯ ಋಣ, ಭೂತ ಋಣ ಮತ್ತು ಮನುಷ್ಯ ಋಣ, ಋಷಿ ಋಣ, ಐದು ಋಣ ಸೇರಿ ನಮ್ಮ ದೇಹ ಬಂದಿರೋದು. ಅದಕ್ಕೆ ಪ್ರತಿ ತಿಂಗಳು ಕೊಡ್ತಾರಲ್ಲ, ಡಿಡಕ್ಟ್ ಮಾಡಿದಾಗ ದಿವಸ ಪಂಚಮಯಜ್ಞೆ ಮಾಡೋದು, ದಿವಸ ಪಂಚಮಯಜ್ಞೆ ಮಾಡಿ ಸ್ವಸ್ವಲ್ಪ ಋಣ ಹೋಗ್ತಾ ಬರುತ್ತೆ, ಗೊತ್ತಾಯ್ತಾ? ಈಕ್ವಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಗಳು ಇಷ್ಟಿಷ್ಟು ಮಾಡಿ ಅಂತೇಳಿ, ಏಕಾದಶಿ ಗ್ಯಾಪ್ ಪುಣ್ಯಕ್ಕೆ ಒಂದಿವಸ ರೆಸ್ಟ್, ಏಕಾದಶಿ ರೆಸ್ಟ್, ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಋಣದ ಕಾನ್ಸೆಪ್ಟ್ ಫಸ್ಟ್ ಕ್ಲಾಸ ಬರುತ್ತೆ. ಐದು ಋಣಗಳಿಂದ ದೇಹ ಬಂದಿರೋದು, ಅದಕ್ಕೆ ಐದು ಋಣ ತೀರಿಸಿದ್ರೆ ನಾವು ಯೋಚನೆ ಇಲ್ಲದ ಹೋದ್ರೆ ಅದು ಪೆಂಡಿಂಗ್ ಉಳಿಯುತ್ತೆ, ಆದ್ರಿಂದ ಕೆಟ್ಟ ದೇಹ ಬರೋದು, ಒಳ್ಳೆ ದೇಹ ಬರೋದಿಲ್ಲ, ಆಗ ಕೆಟ್ಟ ದೇಹ ಬರುತ್ತೆ, ಆಮೇಲೆ ಮನುಷ್ಯ ಇದಾಗ್ಬಿಟ್ಟು ಪ್ರಾಣಿಗಳಾಗ್ಬಿಡ್ತಾನೆ, ಹಾಳಾಗೋಗ್ಬಿಡ್ತಾನೆ. ಹಂಗ ಆಹತಂ ಅದಕ್ಕೆ ಹೇಳ್ತಾರೆ ಪುರೋಹಿತಂ, ದೇವರು ಏನ್ ಮಾಡಿದ್ದಾನೆ, ಪೂರ್ವಮೇವ ಹಿತಂ ಪ್ರಭುಂ, ದೇವರಿಗೆ ತನ್ನಿತ ಅಂತ ಇಲ್ಲವಂತೆ, ಪರಿಪೂರ್ಣತ ಅಂತ. ಅದೇ ಆಚಾರ್ಯ ಹೇಳ್ತಾರಲ್ಲ, ಶಂಖಚಕ್ರ ಗದಾ ಪದ್ಮಧರಾಶ್ಚಿಂಚ ಹರೇರ್ಭುಜಾಹ ವೀನವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನಃ. ಜಗದ್ರಕ್ಷಣೆ ಮಾಡೋದಂದೇ ಪರಮಾತ್ಮನ ಕೆಲಸ, ಬೇರೆ ಕೆಲಸ ದೇವರಿಗಿಲ್ಲ. ಅದಕ್ಕೇನೆ ದೇವರು ಪುರೋಹಿತ ಅಂತ ಹೇಳ್ತಾರೆ ದೇವರಿಗೆ. ಅಗ್ನಿಮೇಳೆಯೇ ಪುರೋಹಿತಂ ಯಜ್ಞಾನ ಋತ್ವಿಜಂ ತಥ, ಯಜ್ಞಗಳ ಋತ್ವಿಕ್ಕೂ ಅವನೇ. ಋತ್ವಿಂಗ್ ಅಂದ್ರೆ ಏನು? ಯಜ್ಞದ ಕಂಟ್ರೋಲ್ ಮಾಡೋ ಮಂತ್ರಗಳನ್ನು ಹೇಳಿಬಿಟ್ಟು. ಪರಮಾತ್ಮ ಋತ್ವಿಕ್ ಅವನು, ಇಡೀ ಜಗತ್ತನ್ನ ನಿಯಮನ ಮಾಡ್ತಾನೆ. ಯಜ್ಞಾನ ಋತ್ವಿಜಂ ಸದಾ ದ್ಯೋತನಾತ್ ವಿಜಯಾತ್ ಕಾಂತ್ಯಾ ಸ್ತುತ್ಯಾ ವ್ಯವಹೃತೇರಪಿ ಗತ್ಯಾ ರತ್ಯಾ ಚದೇ ವಾಕ್ಯಂ ಪೋತೃ ಸಂಸ್ಥಂ ವಿಶೇಷತಃ. ದೇವಂ ಅಂತ ಕರೆದಿದ್ದಾರೆ ಅಗ್ನಿನ, ದೇವಂ ಅಂತ ಕರೆದಿದ್ದಾರೆ. ದೇವ ಅಂದ್ರೆ ನಾರಾಯಣ ಹೆಸರು, ದೇವಂ ನಾರಾಯಣಂ ನತ್ವ. ದೇವರಿಗೆ ದೇವ ಅಂತ ಯಾತಕ್ಕೆ ಕರೀತಾರೆ? ಇಷ್ಟು ಕಾರಣ ಕೊಡ್ತಾರೆ. ದ್ಯೋತನಾತ್ ವಿಜಯಾತ್ ಕಾಂತ್ಯಾ ಸ್ತುತ್ಯಾ ವ್ಯವಹೃತೇರಪಿ ಗತ್ಯಾ ರತ್ಯಾಚ ದೇವಾಖ್ಯಂ ಹೋತೃ ಸಂಸ್ಥಂ ವಿಶೇಷತಃ. ದೇವರು ಇಷ್ಟು ಕಾರಣದಿಂದ ದೇವ ಅಂತ ದೇವರಿಗೆ ಹೆಸರಂತೆ. ದ್ಯೋತನಾತ್ ಹೊಡಿತಾನೆ ಪರಮಾತ್ಮ, ಈ ಶೈಸ್ ಲೈಕ್ ಎನಿಥಿಂಗ್. ವಿಜಯಾತ್ ಎಲ್ಲರನ್ನ ಗೆಲ್ತಾನೆ. ಕಾಂತ್ಯ ಅದ್ಭುತವಾದ ಕಾಂತಿ ಇದೆ. ಸ್ತುತ್ಯ ಎಲ್ಲರಿಂದ ಸ್ತುತ್ಯನಾಗಿದ್ದಾನೆ. ವ್ಯವಹೃತೇರಪಿ ವ್ಯವಹಾರ ಮಾಡಿಸ್ತಾನೆ. ಗತ್ಯ ಎಲ್ಲವನ್ನು ಗಮನ ಮಾಡಿಸ್ತಾನೆ. ರತ್ಯ ನಿತ್ಯ ವಿಹಾರ ಮಾಡ್ತಾನೆ. ಅದಕ್ಕೆ ದೇವರಿಗೆ ಏನಂತ ಹೆಸರು? ದೇವ ಅಂತ ಕರೀತಾರೆ. ದ್ಯೋತನ ವಿಜಯ ಕಾಂತಿ ಸ್ತುತಿ ವ್ಯವಹೃತಿ ಗತಿ ರತಿ ಇಷ್ಟು ಕಾರಣ ಇದೆ. ಇವಿಷ್ಟು ಎಲ್ಲಿದೆ ಅಂದರೆ ಆ ದ್ಯೂ ಶಬ್ದದಲ್ಲೇ ಬಂದಿದೆ ಅಂತ ಹೇಳ್ತಾರೆ ಆಚಾರ್ಯ. ದ್ಯೂ ಶಬ್ದಗಳು ಇಷ್ಟು ಅರ್ಥ ಸೇರ್ಕೊಂಡ್ಬಿಟ್ಟಿದೆ. ದ್ಯೂ ಶಬ್ದದಿಂದ ದೇವ ಅನ್ನೋ ಪದ ಬಂದಿರೋದು. ದ್ಯುತಿ ಕಾಂತಿ ಸ್ತುತಿ ವ್ಯವಹೃತಿ ಗತಿ ರತಿ ಇವೆಲ್ಲ ಕೂಡ ದೇವ ಶಬ್ದದ ಅರ್ಥ. ಹೋತೃ ಸಂಸ್ಥಂ ವಿಶೇಷತ, ಇಷ್ಟೆಲ್ಲ ರೂಪಗಳಿಂದ ಪರಮಾತ್ಮ ಎಲ್ಲಿದ್ದಾನೆ? ಹೋತಾರಂ, ಹೋತೃವಿನೊಳಗಿದ್ದಾನೆ. ರತ್ನಧಾತಮಂ, ದತ್ತದಾತವಂ, ಪರಮಾತ್ಮ ಇನ್ನೆಂಥವನು ಅಂದರೆ ಅಗ್ನಿ ಸಂಸ್ಥೇನ ರೂಪೇಣ ಯಥೋ ಅಗ್ನಿರ್ಹೋತೃ ದೇವತಾ. ಅಗ್ನಿ ಸಂಸ್ಥವಾದ ರೂಪದಲ್ಲಿ ಪರಮಾತ್ಮ ದೇವ ಅನಿಸಿದ್ದಾನೆ. ಇಂದ್ರಿಯಾಗ್ನಿಷು ಚಾರ್ಥಾನಾಂ ಯದ್ಧೋತ ಹೋತೃನಾಮಕ. ಅಲ್ಲಿ ನೋಡಿದರೆ ಅಗ್ನಿಯಲ್ಲಿ ಹೋಮಿಸಿದ್ದನ್ನು ತಗೊಳ್ಳೋದು ಅಗ್ನಿ, ಆದರೆ ಇಂದ್ರಿಯಗಳೇ ಅಗ್ನಿಗಳು. ಇಂದ್ರಿಯಾಗ್ನಿಷು ಸಂಯಮಾಗ್ನಿಷು ಜುಹ್ವತಿ ಭಗವದ್ಗೀತೆಯಲ್ಲಿ ಬರುತ್ತೆ. ಇಂದ್ರಿಯಾಗ್ನಿಷು ಚಾರ್ಥಾನಾಂ ಯದ್ಧೋತ ಹೋತೃನಾಮಕ. ಅರ್ಥಗಳೇ ಇಂದ್ರಿಯಗಳೇ ಅಗ್ನಿಗಳು, ಅರ್ಥಗಳೇ ಹವಿಸ್ಸು. ಆ ಇಂದ್ರಿಯ ಅರ್ಥಗಳ ಸಂಯೋಗನೇ ಅದು ಹೋಮ. ಆ ರೀತಿ ಮಾಡಿಸೋದು ಯಾರು? ದೇವರು. ಅದಕ್ಕೆ ದೇವರು ಹೋತೃ ಅಂತ ಕರೀತಾರೆ. ಈ ಇಂದ್ರಿಯಗಳಿಗೂ ಅರ್ಥಗಳು ಕನೆಕ್ಟ್ ಮಾಡಿಸೋದು ಯಾರು? ದೇವರು ಮಾಡಿಸ್ತಾರೆ. ಇದ್ರ ಕನೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಎಲ್ಲೋ ನೋಡ್ತಾನೆ, ಏನೋ ಮಾಡ್ತಾನೆ, ಅವೆಲ್ಲ ಲಿಂಕ್ ಆಗೋದೇ ಇಲ್ಲ. ಲಿಂಕ್ ಮಾಡಿಸೋದು ದೇವರು. ಯದ್ಧೋತ ಹೋತೃನಾಮಕ ರತಿಧಾರಕ ಉತ್ತಮತ್ವ ಸ ರತ್ನಧಾತಮ ಈರಿತಃ. ರತಿಧಾರಕ ಉತ್ತಮ ರತ್ನಧಾತಮ, ರತ್ನಧಾತಮಂ ಶಬ್ದಕ್ಕೆ ಅರ್ಥ ರತ್ನಧಾತಮಂ. ರತ್ನ ಅಂದರೆ ರತಿ, ಆ ಧಾರಕ. ಧಾ ಅಂದರೆ ಧಾರಕ, ತಮ ಅಂದರೆ ಸೂಪರ್ಲೇಟಿವ್. ರತಿಧಾರಕ ಉತ್ತಮತ್ವ, ಅತ್ಯಂತ ಆನಂದ ಕೊಡುವವರಲ್ಲಿ ಸರ್ವೋತ್ತಮನಾದ್ದರಿಂದ ದೇವರಿಗೆ ಏನಂತ ಹೆಸರು? ರತ್ನಧಾತಮ ಅಂತ ಹೆಸರು. ರತಿಧಾರಕೋತ್ತಮತ್ವ ಸ ರತ್ನಧಾತಮ ಈರಿತ. ಹೀಗೆ ಅಗ್ನಿಮೇಳೆಯ ಪುರೋಹಿತಂ ಯಜ್ಞೇಶ ದೇವಂ ಋತ್ವಿಜಂ ಹೋತಾರಂ ರತ್ನಧಾತಮಂ. ಇಷ್ಟು ಪ್ರತಿಯೊಂದು ಪದಕ್ಕೆ ಅರ್ಥ ಹೇಳಿದರು ಆಚಾರ್ಯ. ಇದರಿಂದ ಏನಾಗ್ತದೆ? ಬೇರೆ ಕಡೆ ನೋಡಿ ಅರ್ಥ ಒಂದೂ ಇರೋದಿಲ್ಲ. ಅದರೊಳಗೆ ಬೇರೆಯವ್ರ ಭಾಷ್ಯ ಬರೆದಾಗ ಸಾಯಣ ಭಾಷ್ಯಾದಿಗಳಲ್ಲಿ ಅಗ್ನಿ ಅಂದರೆ ಅಗ್ನಿ, ಹೋತೃ ಅಂದ್ರೆ ಹೋತು, ಪುರೋಹಿತ ಅಂದರೆ ಪುರೋಹಿತ ಅಷ್ಟೇ. ಅದು ವೇದದ ಭಾಷೆ ಅಲ್ಲ. ಇವತ್ತು ಇಂಜಿನಿಯರಿಂಗ್ ಬುಕ್ ನಾವು ಕವಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಹೇಗಿರುತ್ತದೆ? ಮೆಡಿಕಲ್ ಪುಸ್ತಕ ಏನಾದರೂ ಪೊಯೆಟ್ರಿ ಕೊಟ್ಟುಬಿಟ್ರೆ ಏನು ಮಾಡ್ತಾನೆ? ಎಲ್ಲ ಅಲಂಕಾರಮಯ ಮಾಡಿ ಹಾಕಿಬಿಡ್ತಾನೆ. ಅದು ಯಾರು ಟ್ರಾನ್ಸ್ಲೇಟ್ ಮಾಡಬೇಕು? ಅದನ್ನು ಟೆಕ್ನಿಕಲ್ ಮ್ಯಾನ್ ಮಾಡಬೇಕು. ಇವರೆಲ್ಲ ನಾನ್ ಟೆಕ್ನಿಕಲ್ ಫೆಲೋಸ್. ವೇದಗಳು ನಂಬೋದೇ ಇಲ್ಲ ಕೆಲವರೆಲ್ಲ. ವೇದಗಳೆಲ್ಲ ಕರ್ಮಕಾಂಡ ಅಂತ ತಿಳ್ಕೊಂಡ ಜನಗಳು, ಅವರೆಲ್ಲ ಏನು ಅರ್ಥ ಬರೀತಾರೆ? ಅದಕ್ಕೆ ಆಚಾರ್ಯ ಅಂತವರು ಅಂತ ಕೇಳಿದ್ರೆ ಅಂಡರ್ ಟೆಕ್ನಿಕಲ್ ಮೀನಿಂಗ್ ಎಲ್ಲ ಹೇಳ್ತಾರೆ ವೇದ. ಅದಕ್ಕೆ ಪರೋಕ್ಷ ಪ್ರಿಯ ಇದೆ. ವೇದಗಳೆಲ್ಲ ಹೇಳೋದೇ ಆ ರೀತಿಯಾಗಿ, ಡೈರೆಕ್ಟಾಗಿ ಯಾವುದೋ ಹೇಳೋದಿಲ್ಲ ವೇದಗಳು. ಯಾಕೆಂದರೆ ಅವೆಲ್ಲ ರಹಸ್ಯವಿತ ತತ್ವಗಳಾದ್ರಿಂದ ಒಂದು ಕೋಡಲ್ಲೇ ಹೇಳೋದು. ಅದನ್ನು ಡಿಕೋಡ್ ಮಾಡಬೇಕಾದ ರೀತಿ ಓದಬೇಕು. ಧಾತಮ ಅದೇ ಧಾರಕತಮ, ರತ್ನಧಾತಮ. ಧಾ ಅಂದರೆ ಧಾರಕ, ತಮ ಅಂದರೆ ಸೂಪರ್ಲೇಟಿವ್, ಅತ್ಯುತ್ತಮವಾದ ಧಾರಕ. ರತ್ನ ಅಂದರೆ ರತಿ, ರತಿ ಅಂದರೆ ಆನಂದ. ಅತ್ಯುತ್ತಮ ಆನಂದವನ್ನು ಹೊಂದಿರುವವನು ಭಕ್ತರಿಗೆ ಕೊಡುವವನು. ಅದಕ್ಕೆ ದೇವರಿಗೆ ಏನಂತ ಹೇಳಿದರೆ ರತ್ನಧಾತಮ ಅಂತ ಕರೀತಾರೆ. ಅಗ್ನಿ ಪೂರ್ವ ವೇದಗಳು ಬರುತ್ತೆ, ಬಟ್ ನಿರುಕ್ತಿ ಬೇರೆ ಗ್ರಂಥನೇ ಇದೆ. ವ್ಯಾಸ ನಿರುಕ್ತಿ ಅಂತೇಳಿ ವೇದವ್ಯಾಸ ದೇವರು ಹೇಗೆ ಮಾಡಬೇಕು ತೋರಿಸಿಕೊಡ್ತಾರೆ. ಇದಿದೆ ಆ ಪುಸ್ತಕ, ಇವತ್ತು ಪೂರ್ತಿ ಸಿಗೋದಿಲ್ಲ. ಯಾಸ್ಕ ನಿರುಕ್ತಿ ಇನ್ನೊಂದು ಸಿಗುತ್ತೆ, ಇವತ್ತು ಅದನ್ನು ಉಪಯೋಗಿಸ್ತಾರೆ ಎಲ್ಲರೂ ಕೂಡ. ನಿರುಕ್ತ ಅಂತ ಹೇಳಿದ್ರೆ ವ್ಯಾಕರಣ ಛಂದಸ್ಸು ನಿರುಕ್ತಿ ಇವೆಲ್ಲ ಏನೋ ವೇದಾಂಗ. ಅದು ಒಂದು ವೇದಾಂಗ, ಅದು ವೇದಕ್ಕೊಂದು ಅರ್ಥ ಮಾಡೋದಕ್ಕೆ ಬೇಕಾದ ಆಕ್ಸಿಲಿಯರಿ ಅದಿರಲೇಬೇಕು. ಬಟ್ ವ್ಯಾಸ ನಿರುಕ್ತಿ ನಿಜವಾದ್ದು ಅದಿಲ್ಲ ಇವತ್ತು. ಯಾವ್ದು ಉಳ್ಕೊಂಡು? ಮಹಾವ್ಯಾಕರಣ ಹೋಯಿತು, ಪಾಣಿನಿ ವ್ಯಾಕರಣ ಬಂತು. ವ್ಯಾಸ ನಿರುಕ್ತಿ ಹೋಯಿತು, ಯಾಸ್ಕ ನಿರುಕ್ತಿ ಬಂತು. ಗೊತ್ತಾಯ್ತಾ? ಒಂದೊಂದೇ ಆ ಯೋಗ ಹೋಯಿತು, ಪತಂಜಲಿ ಯೋಗ ಬಂತು. ಎಲ್ಲ ಡೂಪ್ಲಿಕೇಟ್ಗಳು. ಗೊತ್ತಾಯ್ತು? ಒಳ್ಳೆ ಜನ ಪದಾರ್ಥಗಳು ಹೋಗಿಬಿಟ್ಟು ಡೂಪ್ಲಿಕೇಟ್ ಬರೋದು ಎಲ್ಲ ಕಾಲಕ್ಕೂ ನಡೆದಿರೋದೇ. ಪಾತ್ರ ವಸ್ತುಗಳ ಡೂಪ್ಲಿಕೇಟ್ ಆಗಿಬಿಡುತ್ತಲ್ಲ, ಆ ರೀತಿ ಡೂಪ್ಲಿಕೇಟ್ ಮತಗಳು ಬಂತು. ನಿಜವಾದ ಮತ ಬಿಸೋಯ್ತಾರೆ. ಇರಲಿ, ಎರಡನೇ ಮಂತ್ರ ನಾನು ನೋಡಿ. ಸಮಸ್ತ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಚತೆ.